ಆಕಾಶವಾಣಿ ಚಿತ್ರದುರ್ಗ. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ,
ಮಳೆ ನೀರು ಕೊಯ್ಲು ಹಾಗೂ ನೈರ್ಮಲ್ಯವನ್ನು ಕುರಿತ ಪ್ರಾಯೋಜಿತ ಸರಣಿ.
ಪ್ರಾಯೋಜಕರು ಅರ್ಹ್ಯಂ ಬೆಂಗಳೂರು.
ಸರ್ವರಲ್ಲೂ ಸುರಕ್ಷಿತ ನಿರಂತರ ನೀರು ಹಾಗೂ ನೈರ್ಮಲ್ಯದ ಕುರಿತ ಜಾಗೃತಿ.
ಅರ್ಹ್ಯಂನ ಸಂಸ್ಕೃತಿ.
ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ.
ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯಲ್ಲಿ ಇಂದು ಹಿರಿಯೂರು ತಾಲೂಕಿನ ಜಡೆಗೊಂಡನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಅರ್ಘ್ಯಂ ಪ್ರಾಯೋಜಿತ ಮಳೆ ಕೊಯ್ಲು ಘಟಕದ ಬಗ್ಗೆ ಮಾಹಿತಿ ಹಾಗೂ ಮಳೆ ಕೊಯ್ಲು ಪದ್ಧತಿಗಳ ಪುನರಾವಲೋಕನ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಮಳೆ ಕೊಯ್ಲು ತಜ್ಞ ಎನ್ಜೆ ದೇವರಾಜರೆಡ್ಡಿ.
ಚಾವಡಿ ನೀರಾದರೇನು, ಜೋಪಡಿ ನೀರಾದರೇನು, ಜೋಪಾನ ಮಾಡಿದರೆ ಸುಖ ಜೀವನಕ್ಕೆ ಸೋಪಾನವಾಗದೇನು?
ನಮ್ಮೆಲ್ಲ ಪ್ರಿಯ ಕೇಳುಗರಿಗೂ ನಮಸ್ಕಾರ. ಇವತ್ತು ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯ ಕೊನೆಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಎನ್ಜೆ ದೇವರಾಜ್ ರೆಡ್ಡಿಯವರು. ರೆಡ್ಡಿಯವರೇ ನಮಸ್ಕಾರ.
ನಮಸ್ಕಾರ ಸರ್.
ಅರ್ಘ್ಯಂ ಪ್ರಾಯೋಜಿತ 5 ಶಾಲೆಗಳು ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇದ್ದಾವೆ ಅಂತ ನಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ವಿ, ನಮ್ಮ ಸರಣಿ ಪ್ರಾರಂಭ ಆದಾಗ. ಈಗ ಜಡೆಗೊಂಡನಹಳ್ಳಿಯ ಶಾಲೆ ಒಂದು ಉಳ್ಕೊಂಡು ನಾವು ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಕ್ಕಾಗಿರಲಿಲ್ಲ. ಆ ಶಾಲೆ ಏನು ವಿಶೇಷ, ಅಲ್ಲಿ ನೀವು ಯಾಕೆ ಈ ಮಳೆ ನೀರು ಕೊಯ್ಲನ್ನ ಕೈಗೊಂಡ್ರಿ ಅನ್ನೋದ್ರ ಬಗ್ಗೆ ನೀವೇ ಹೇಳಿಬಿಡಿ.
ಅರ್ಘ್ಯಂ ಸಂಸ್ಥೆ ಬೆಂಗಳೂರಿನಲ್ಲಿರ್ತಕ್ಕಂತಹ ರೋಹಿಣಿ ನೀಲಕಣಿ ಅವರ ಸಂಸ್ಥೆ, ಅವರು ನಾವು ಮೀಟಿಂಗ್ ಹೋದಾಗ ಬೆಂಗಳೂರಲ್ಲಿ ಹೇಳಿದ್ರು, ನಾವು ಸುವರ್ಣ ಜಲ ಶಾಲೆಗಳು ನೋಡಿದ್ವಿ, ಸರ್ಕಾರಿ ಶಾಲೆಗಳಾಗಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ನಾವು ಇನ್ನೂ ಏನಾದರೂ ವಿಶೇಷವಾಗಿ ಮಾಡಬೇಕು ಅನ್ನೋದು ಒಂದು ಕಲ್ಪನೆ ಇತ್ತು. ಎಲ್ಲ ನಮ್ಮ ಎನ್ ಜಿ ಒ ಸಂಸ್ಥೆಯ ಮುಖ್ಯಸ್ಥರೆಲ್ಲ ಸೇರಿದ್ವಿ. ಮೈಸೂರಿನಲ್ಲಿ ರವಿಕುಮಾರ್ ಅಂತ ಇದ್ದಾರೆ, ಕಾರ್ಟ್ ರವಿಕುಮಾರ್ ಅಂತಂದ ಹೆಸರು, ಮತ್ತು ವಿಶ್ವನಾಥ್ ಅಂತ ರೈನ್ ವಾಟರ್ ಕ್ಲಬ್ ಬೆಂಗಳೂರಿನಲ್ಲಿದ್ದಾರೆ. ನಾವು ಎಲ್ಲ ಒಂದು 4-5 ಜನ ತಜ್ಞರೆಲ್ಲ ಸೇರಿ ಮಾದರಿ ಶಾಲೆ ಬಗ್ಗೆ ಒಂದು ಕನಸು ಕಂಡ್ವಿ. ಮಾದರಿ ಶಾಲೆಗಳ ಅರ್ಘ್ಯ ಮುಖಾಂತರ ಮಾಡಿಸೋಣ ಅಂತಂದೇಳಿ ಅರ್ಘ್ಯಮ್ನವರು ಹೇಳಿದರು, ನಾವು ಹಣ ಕೊಡಲಿಕ್ಕೆ ರೆಡಿ ಇದ್ದೀವಿ, ನೀವು ಮಾಡಿ ಅಂತ. ಹಣ ಬಂದಾಯಿತು ನಮಗೆ. ಮಾದರಿ ಶಾಲೆ ಅಂದರೆ ಏನು ಒಂದು ಕಲ್ಪನೆ ನಮಗೆ ಇಲ್ಲ. ನಮಗೆ ಬಿಲ್ಡಿಂಗ್ಗಳು ಕಟ್ಟದ, ಕೊಠಡಿಗಳಲ್ಲಿ ಅಂದಚಂದ ಮಾಡದ. ಮಾದರಿ ಶಾಲೆ ಅಂದರೆ 3 ವಿಷಯಗಳ ಬಗ್ಗೆ ನಮ್ಮಲ್ಲಿ ಮಾದರಿ ಆಗಿರಬೇಕು ಅನ್ನೋ ಕಲ್ಪನೆಯಿಂದ, ಒಂದು ಮಳೆ ನೀರು ಕೊಯ್ಲು, ಮತ್ತೊಂದು ಶಾಲಾವನ, ಶಾಲಾ ನೈರ್ಮಲ್ಯ, 3 ವಿಷಯಗಳ ಬಗ್ಗೆ ಮಾದರಿ ಆಗಿರಬೇಕು ಅಂತ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಲೆಗಳನ್ನ ನಾವು ಬೈಕ್ ಹಾಕಿ 2-2 ಜನರ ತಂಡ, ಕ್ಯಾಮ್ರಾ, ವಾಟರ್ ಟೆಸ್ಟ್ ಕಿಟ್ಟು, ಎಲ್ಲ ನಮ್ಮ ಎಕ್ಸ್ಪರ್ಟ್ಸ್ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥವರೆಲ್ಲ ನಾವೆಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ಶಾಲೆಗಳಿಗೆ ಸುತ್ತೊಡ್ವಿ. ಕೆಲವು ಶಾಲೆಗಳಲ್ಲಿ ಇಂಟ್ರೆಸ್ಟೇ ಇಲ್ಲ, ಸರ್ ನಮಗೆ ಬೇಡ ಬೇಡ ಅಂತ. ಕೆಲವ್ರು ಮಾಡೋದಾದರೆ, ಸರ್ ಅದೆಷ್ಟು ಹಣ ಕೊಡ್ತೀರಿ ಕೊಡಿ, ನಾವೊಂದು ರಂಗಮಂದಿರ ಕಟ್ಕೊಂತೀವಿ, ಒಂದು ಕೊಠಡಿ ಕಟ್ತೀವಿ, ಈ ಥರ ಡಿಮ್ಯಾಂಡ್ಸು. ಕೆಲವು ಸ್ಪೋರ್ಟ್ಸ್ ಗ್ರೌಂಡ್ ಇಲ್ಲ, ಅದು ಕೊಡಿ ಅಂದರು. ಕೆಲವು ಶೌಚಾಲಯ ಕಣ ಕೊಡಿ ಅಂದರು. ಅದಕ್ಕೆ ನಂದೆ, ನಮ್ಮದೇ ಕಲ್ಪನೆ ಇದೆ, ಆದರೆ ನಿಮ್ಮ ಮುಖಾಂತರ ಆ ಕೆಲಸ ತಗೊಂತೀವಿ ಅಂತೇಳಿ. ಅದಕ್ಕೆ ನಾವು ಈ ಥರ ಸುತ್ತು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಡೆಗೊಂಡನಹಳ್ಳಿ ಶಾಲೆಗೆ ಒಂದು ಕಣ್ಣು ಬಿತ್ತು ನಮಗೆ. ಆ ಶಾಲೆ ಆವರಣದೊಳಗೆ ಹೋದ್ ನೋಡಿದ್ವಿ, 1-2 ಎಕರೆ ವಿಸ್ತೀರ್ಣವಾದ ಜಾಗ ಇದೆ, ಬರೀ ಮುಳ್ಳಿನ ಬೇಲಿ ಇರ್ತಕ್ಕಂಥ ಜಾಗ. ಆದರೆ ಶಾಲೆಯಲ್ಲಿ ಗಿಡಮರಗಳ ಸಂಖ್ಯೆ ಹೆಚ್ಚು ಇತ್ತು. ಸುಮಾರು 40 ಬಗೆಯ ಗಿಡಮರಗಳಿದೆ ಆ ಶಾಲೆಯ ಆವರಣದಲ್ಲಿ. ಶಾಲೆಯಲ್ಲಿ ಗಿಡಮರಗಳ ಹಸಿರಿದೆ, ವನ ಸಮೃದ್ಧಿಯಾಗಿದೆ ಅಂದರೆ ನಮ್ಮ ಮಾಡಿದ ಕೆಲಸ ಶಾಶ್ವತವಾಗಿರ್ತದೆ ಅನ್ನೋ ಒಂದು ಇದು ಬಂತು. ಆ ಶಾಲೆಗೆ ನಮ್ಮ ತಂಡ ಎಲ್ಲ ಹೋಗಿ ನೋಡ್ತು, ನೀರಿನ ಫಸ್ಟ್ ಪರೀಕ್ಷೆ ಮಾಡಿದ್ವಿ ನಾವು, ಆ ಮಕ್ಕಳು ಕುಡಿತಕ್ಕಂಥ ನೀರು ಹೇಗಿದೆ ಅಂತ. ಆ ನೀರಿನ ಪರೀಕ್ಷೆ ಮಾಡಿದಾಗ ನಮಗೆ ಗಾಬರಿ ಹುಟ್ಟಿತು, ಆ ನೀರು ಯೋಗ್ಯವೇ ಅಲ್ಲ. ಜಡೆಗೊಂಡನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಫ್ಲೋರೈಡ್ ಅಂಶ ಹೆಚ್ಚಿಗೆ ಇದೆ.
ಈಗ ಈ ಜಡೆಗೊಂಡನಹಳ್ಳಿ ಇರುವಂಥದ್ದು
ಹಿರಿಯೂರು ತಾಲೂಕಿನಲ್ಲಿ ಗನ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹೇಮದಳ ಅಂತಂದಿದೆ, ಹೇಮದಳ ಪಕ್ಕದಲ್ಲೇ ಬರ್ತಕ್ಕಂಥ ಒಂದು ಇದು. ನಾವು ಆ ಊರಿಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಬಿದ್ದು ಸಾವುದು, ಯಾಕಂದರೆ ರಸ್ತೆನೂ ಇಲ್ಲಿ ಇವತ್ತೂ ಕೂಡ ಒಂದು ಜಾರುತ್ತದೆ, ಮಳೆ ಬಂದರೆ ಸ್ಕಿಡ್ ಆಗ್ತಕ್ಕಂಥ ಒಂದು ಪೊಸಿಷನ್ ಇತ್ತು. ಮತ್ತು ಕೃಷಿ ಅಲ್ಲಿ ಬೆನ್ನೆಲುಬು, ಮತ್ತು ಅಲ್ಲಿ ಮಲ್ಲಿಗೆ ಕಾಕಡ ಎಲ್ಲ ಬೆಳೀತಕ್ಕಂಥ ಒಂದು
ತುಂಬ ದೊಡ್ಡ ಊರ,
ಚಿಕ್ಕವರು ಒಂದು 150 ಮನೆಯ ಗ್ರಾಮ ಇರ್ಬೋದು. ಮಾಸ್ಟರ್ಗಳು ಕೂಡ ತುಂಬ ಇಂಟ್ರೆಸ್ಟು. ಅಲ್ಲಿ ಪರಮೇಶ್ವರಪ್ಪ ಅಂತ ಮಾಸ್ಟ್ರು ಹಿಂದೆ ಇದ್ದರು, ದರ್ಶನ್ ಅಂತ ಇದ್ದರು, ಈಗ ಶ್ರೀಧರ್ ಅಂತ ಹೆಡ್ ಮಾಸ್ಟರ್ ಆಗಿದ್ದಾರೆ. ಆ ಶಾಲೆ ನೋಡಿ ನಮಗೆ ಖುಷಿಯಾಗಿ, ಫ್ಲೋರೈಡ್ ಅಂಶ ನೋಡಿ ನಮಗೆ ಭಯ ಆಯಿತು. ಅರ್ಘ್ಯಂ ಸಂಸ್ಥೆಗೂ ವರದಿಯೆಲ್ಲ ಕಳಿಸಿದ್ದೀರೋ, ಈ ಶಾಲೆ ತುಂಬ ಚೆನ್ನಾಗಿದೆ, ಆದರೆ ಕುಗ್ರಾಮ, ನೀವು ಹೋಗ್ಲಿಕ್ಕೂ ಕಷ್ಟ, ನಾವು ಹೋಗ್ಲಿಕ್ಕೂ ಕಷ್ಟ. ಆದರೆ ಫ್ಲೋರೈಡ್ ಅಂಶ ಗಾಬರಿಯಾಗಿರೋದ್ರಿಂದ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸಿದರೆ ಮಕ್ಕಳಲ್ಲೇ ಒಂದು ಅರಿವು ಮೂಡಿಸ್ಬೋದು ಅಂತ ನಾವು ಹೆಚ್ ಎಮ್ ಬೇರೆ ಬೇರೆ ತಂಡಗಳಿಗೆಲ್ಲ ಹೇಳಿದ್ವಿ. ಅವ್ರಿಗೂ ಏನು ಅನ್ನಿಸ್ಲಿಲ್ಲ, ಸರ್ 75,000 ರೂಪಾಯಿ ಹಣ ವೇಸ್ಟ್ ಮಾಡ್ತೀರಾ ಅಂತಂದರು. ಅವ್ರಿಗೆ ಈ ಮಳೆ ಕೊಯ್ಲು ಬಗ್ಗೆ ಏನು ನಂಬಿಕೆ ಯಾರಿಗೂ ಇರಲಿಲ್ಲ. ಅವರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆಲ್ಲ ಎಕ್ಸ್ಪೋಜರ್ ಚಿತ್ರದುರ್ಗಕ್ಕೆ ಕರ್ಕೊಂಬಂದ್ವಿ, ಮುಖ್ಯಸ್ಥರನ್ನ, ಮಕ್ಕಳನ್ನ, SDMC ಅವ್ರನ್ನ ಎಲ್ಲನೂ ಕರ್ಕೊಂಡ್ಬಂದು ಶಾಂತಾರಾಮ ತೀರ್ಥ ಆಶ್ರಮಕ್ಕೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ನೋಡಿದ ತಕ್ಷಣ ಅವ್ರ ಮನಸ್ಸು ಪರಿವರ್ತನೆ ಆಗಿ ಕರಗ್ತಾ ಹೋಯಿತು. ಅದಾದ ತಕ್ಷಣ ನಾವು ಕೆಲಸ ಮಾಡಲಿಕ್ಕೆ ಎಲ್ಲ ಒಂದು ಪ್ಲಾನ್ ಎಲ್ಲ ಮಾಡಿದ್ವಿ. ನಮ್ಮಲ್ಲಿರ್ತಕ್ಕಂಥ 75,000 ರೂಪಾಯಿ ಹಣನ ನಿಮ್ಮ SDMC ಅಕೌಂಟ್ಗೆ ಹಾಕ್ತೀವಿ ಅಂತೇಳಿದ್ವಿ. ಪಾರದರ್ಶಕವಾಗಿ ಈ ಕೆಲಸ ಇರಬೇಕು ಅಂತ ನೀವೇ ಖರ್ಚು ಮಾಡಿ ಅನ್ನೋ ಒಂದು ಮಾತಾಡಿದರು. ಅದಕ್ಕೆ ನಾಳೆ ನಿಮ್ಮ ಸಹಕಾರ ಭಾಳಷ್ಟು ಇಂಪಾರ್ಟೆಂಟ್ ಅಂತ, ಯಾಕೆಂದರೆ ಮಕ್ಕಳ ಎಷ್ಟೋ ತಂದೆ ತಾಯಿಗಳು ಗಾರೆ ಕೆಲಸದವರು ಇರ್ತಾರೆ, ಪ್ಲಂಬಿಂಗ್ ಕೆಲಸದವರು ಇರ್ತಾರೆ. ಈ ಥರ ಎಲ್ಲ ಒಂದು ಪ್ಲ್ಯಾನ್ ಮಾಡಿ ಎಲ್ಲಿ ಟ್ಯಾಂಕ್ ಮಾಡಬೇಕು ಸೂಕ್ತವಾದ ಜಾಗ ಡಿಸೈಡ್ ಮಾಡಿದ್ವಿ. ಪೈಪ್ ಲೈನ್ ವರ್ಕು, ಪ್ಲಂಬಿಂಗ್ ವರ್ಕು, ಅಲ್ಲೇ ಸುತ್ತಮುತ್ತಲು ಮರಳು ಸಿಗ್ತಕ್ಕಂಥ ಒಂದು ಸಂದರ್ಭ.
ಎಷ್ಟು ದೊಡ್ಡ ಶಾಲೆ ಅದು ಕಟ್ಟಡ?
ಶಾಲೆಯಲ್ಲಿ ಸರ್ ಬೇರೆ 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 ರೂಮ್ಗಳೆಲ್ಲ ಬೇರೆ ಇದೆ. ಒಂದು ಫ್ಲ್ಯಾಟ್ ರೂಫ್ ಇದೆ, ಅಂದರೆ RCC ಬಿಲ್ಡಿಂಗು, ಗಾರೆಯಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಅದು. ಹಿಂದೆ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆದಾಗ ಆ ಒಂದು ಶಾಲಾ ಕೊಠಡಿ ಉದ್ಘಾಟನೆ ಮಾಡಿದ್ದಾರಂತೆ. ಆ ಬೋರ್ಡೆಲ್ಲ ಇದೆ, ದೇವರಾಜ್ ಅರಸು ಅವ್ರದಿಂದ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಅಂಚಿನ ಮಾಡಿದೆ, ಕೆಲವು ಕಡೆ ಶೀಟ್ ಇದೆ,
ಅಂದರೆ
ಎಲ್ಲ ಥರದ ಪ್ರಯೋಗಗಳು ಕೂಡ ನಾವು ಮಾಡಲಿಕ್ಕೆ ಒಂದು ಇದು ಕೂಡ ಆಯಿತು.
ಮಳೆ ನೀರು ಕೊಯ್ಲಿಗೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀನೋ, ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ರಿ?
ಎಲ್ಲ 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 ಶೀಟ್, ಯಾಕಂದ್ರೆ ನಮಗೆ ಏರಿಯಾ ಎಷ್ಟು ದೊಡ್ಡದಿರ್ತದೋ ಅಷ್ಟು ಬೇಗ ತೊಟ್ಟಿ ತುಂಬುತ್ತೆ.
ಗಾರೆಯ
ಸಮತಟ್ಟಾದ ಚಾವಣೆ, ಸ್ಲೋಪುಡ್
ರೂಫ್,
ಎಲ್ಲ ಥರದಲ್ಲೂ ಎಲ್ಲದನ್ನು ಪೈಪ್ಗಳೆಲ್ಲ ಸೀದಾ ಬಂದು ತೊಟ್ಟಿಗೆ ಬಂತು. ತೊಟ್ಟಿ ಕಟ್ಟಲಿಕ್ಕೆ ಕೂಡ ನಾವು ತಗ್ಗೆಲ್ಲ ಮಾಡಿಸಿ, ತಗ್ಗು ಮಾಡುವಾಗ JCB ಅಲ್ಲೆಲ್ಲ ಹೋಗ್ತಾ ಇತ್ತು, ಅದೇ JCB ಬಳಸ್ಕೊಂಡ್ವಿ. ನೀರಿನ ಟ್ಯಾಂಕ್ ಕಟ್ಟಲಿಕ್ಕೆ ಗುಂಡಿ ಆಯಿತು, ಮತ್ತು ಇಟಿಗೆಗಳು ಲೋಕಲ್ ನಿಯರ್ ಬೈಯಲ್ಲಿ ಮಾಡ್ತಾಯಿದ್ರು, ಒಳ್ಳೆ ಕ್ವಾಲಿಟಿ ಬ್ರಿಕ್ಸ್ ಸಿಕ್ತು, ಮರಳೆಲ್ಲ ಅಲ್ಲೇ ಸಿಕ್ತು. ಮತ್ತು ಗಾರೆಯವರು ಗ್ರಾಮಸ್ಥರೇ ಸಿಕ್ತರು, ಬೇಗ ಬೇಗ ಇಮಿಡಿಯೇಟ್ ಆಗಿ ವಿತಿನ್ 25 ಡೇಸಲ್ಲಿ ಟ್ಯಾಂಕ್ ರೆಡಿ ಆಯಿತು.
ಎಲ್ಲಿ ಕಟ್ಟಿದ್ರಿ?
ಕೆಲವು ಕಡೆ ಎಲ್ಲ ಶಾಲೆ ಒಳಗೆ ಮಾಡಿದೆ, ಆದರೆ ಜಡೆಗೊಂಡನಹಳ್ಳಿ ಶಾಲೆಯಲ್ಲಿ ಅವರೇನಂದ್ರು ಮಾಸ್ಟರು, ಸರ್ ಎರಡು ಕೊಠಡಿಗಳ ಮಧ್ಯದಲ್ಲಿ 25 ಅಡಿಯಷ್ಟು ಜಾಗ ವೇಸ್ಟ್ ಆಗಿಬಿಟ್ಟಿದೆ, ನೀವೆಲ್ಲ ಟ್ಯಾಂಕ್ ಕಟ್ಟಿ ಮುಂದೆ ಅಲ್ಲೊಂದು ರೂಮ್ ಬಂದೇ ಬರುತ್ತೆ ಅಂತ ಹೇಳಿದರು. ಟ್ಯಾಂಕ್ ಎಲ್ಲ ಸುಮಾರು ಒಂದು 8,000 ಲೀಟರ್ ಕೆಪಾಸಿಟಿ ಟ್ಯಾಂಕ್ ರೆಡಿ ಆಯಿತು. ಅಲ್ಲಿ 66 ಮಕ್ಕಳಿದ್ರು ನಾವು 4 ವರ್ಷದ ಹಿಂದೆ ಮಾದರಿ ಶಾಲೆ ಮಾಡುವಾಗ, ಈಗಲೂ ಕೂಡ ಸಂಖ್ಯೆಯಿಂದ 5-10 ವೇರಿಯೇಷನ್ ಆಗಿದೆ ಅಷ್ಟೇ ಇದೆ. ಟ್ಯಾಂಕ್ ಎಲ್ಲ ರೆಡಿ ಆಯಿತು, ಪ್ಲಂಬಿಂಗ್ ವರ್ಕ್ ಎಲ್ಲ ಮಾಡಿದ್ವಿ, ಎಲ್ಲ ವ್ಯವಸ್ಥೆ ಆಯಿತು, ಕ್ಯೂರಿಂಗ್ ಗಿರಿಂಗ್ ಎಲ್ಲ ಪಕ್ಕ ಪ್ಲ್ಯಾನ್ಡ್ ಆಗಾಯಿತು. ನಮ್ಮ ಮಾದರಿ ಶಾಲೆಯನ್ನು ಹಸ್ತಾಂತರ ಮಾಡ್ತಕ್ಕಂಥ ಇದಕ್ಕೆ ಬಂತು. ಆ ಹಸ್ತಾಂತರ ಮಾಡೋ ಟೈಮ್ನಲ್ಲಿ ಸಂಸ್ಥೆ ಮುಖ್ಯಸ್ಥರಾದಂಥ ರೋಹಿಣಿ ನೀಲಕಣೆ ಮೇಡಮ್ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ಮಾದರಿ ಶಾಲೆಯನ್ನು ಸಮುದಾಯಕ್ಕೆ ಹಸ್ತಾಂತರ ಮಾಡ್ತಕ್ಕಂಥ ಕಾರ್ಯಕ್ರಮ, ನೀವು ಬರಲೇಬೇಕು ಅಂತೇಳಿ. ಅವರು ಇಡೀ ಇಂಡಿಯಾದಲ್ಲಿ ಇಂಡಿಯಾ ವಾಟರ್ ಪೋರ್ಟಲ್ ಅಂತ ಇರೋದ್ರಿಂದ ಇಡೀ ದೇಶವನ್ನೇ ಸುತ್ತಕ್ಕಂಥ ಕೆಲಸ ಇರ್ತದೆ. ರಿಕ್ವೆಸ್ಟ್ ಮಾಡಿ ಬರಲೇಬೇಕು, ನಮ್ಮ ಶಾಲೆ ನೋಡಬೇಕನ್ನೋ ಒಂದು ಇದಾದ ತಕ್ಷಣ ಅವ್ರು ಬಂದರು. ಬಂದು ಬೆಳಿಗ್ಗೆ 10 ಗಂಟೆಗೆ ಬಂದವರು ಆಲ್ಮೋಸ್ಟ್ ಮಧ್ಯಾಹ್ನ 3:30 ವರೆಗೂ ನಮ್ಮ ಶಾಲೆಯಲ್ಲಿದ್ದಾರೆ. ತುಂಬ ಖುಷಿಪಟ್ಟರು. ಆ್ಯಕ್ಚುಲಿ ಆ 2 ದಿವಸದ ಮೊದಲೇ ಮಳೆಯೂ ಸಹ ಬಂತು, ನಮ್ಮ ಟ್ಯಾಂಕ್ ಫುಲ್ ಆಯಿತು.
ಈಗ ಹೇಗಿದೆ ಅಲ್ಲಿ ನೀರಿನ ಸಂಗ್ರಹದ ಪ್ರಮಾಣ? ಹೇಗಿದೆ ಅಲ್ಲಿ, ಸಾಕಷ್ಟು ಮಳೆ ಬರುತ್ತಾ? ಹೇಗೆ
ಬರುತ್ತೆ, ಯಾಕಂದ್ರೆ ಅದು ಹಿರಿಯೂರು ತಾಲೂಕಿಗೆ ಬರೋದ್ರಿಂದ ನಮ್ಮಲ್ಲಿ ಹಿರಿಯೂರಿಗೆ ಮುಂಗಾರು ಹಿಂಗಾರು ಎರಡೂ ಸಿಗುತ್ತೆ. ಆ್ಯಕ್ಚುಲಿ ಈ ವರ್ಷ ಚಿತ್ರದುರ್ಗಕ್ಕೆ ಸ್ವಲ್ಪ ಬರಗಾಲ ಆದರೂ ಕೂಡ 8,000 ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ತುಂಬಲಿಕ್ಕೆ ಏರಿಯಾ ಜಾಸ್ತಿ ಇರೋದ್ರಿಂದ ಸಣ್ಣ ಮಳೆ ನಮಗೆ 1/2 ಗಂಟೆ ಮಳೆ ಬಂದರೆ ಸಾಕು, ನಮ್ಮ ತೊಟ್ಟಿ ತುಂಬುತ್ತೆ. ಮತ್ತು ಮಕ್ಕಳ ಸಂಖ್ಯೆನೂ 70 ಸಂಖ್ಯೆ ಇರೋದ್ರಿಂದ ನಮಗೆ ನೀರು ಕೂಡ ಮಿತ ಬಳಕೆ ಮಾಡೋದ್ರಿಂದ ಯಾವುದು ಇದಿಲ್ಲ.
ಬೇರೆ ಎಲ್ಲ ನಿಮ್ಮ ಅರ್ಘ್ಯಂ ಪ್ರಾಯೋಜಿತ ಶಾಲೆಗಳಲ್ಲಿ ಮಾಡುವ ಹಾಗೆ ಇಲ್ಲೂ ಕೂಡ ಮಳೆ ನೀರನ್ನು ಅಡುಗೆಗೆ ಬಳಸ್ತಾರೆ,
ಅಡುಗೆಗೆ ಕುಡಿಲಿಕ್ಕೆ ಬಳಸ್ತಾ ಇದ್ದಾರೆ. ನಮ್ಮ ಮೇಡಮ್ ಅವರು ರೋಹಿಣಿ ನೀಲಕಣಿ ಅವರು ಬಂದವಾಗ ಎಲ್ಲ ಮಕ್ಕಳ ಅಲ್ಲಿನ ನಾವು ನೋಡಿದ್ವಿ, ಸುಮಾರು ಒಂದು 50% ಮಕ್ಕಳ ಅಲ್ಲಿನ ಮೇಲೆಲ್ಲ ಪಾಚಿ ಥರ ಇದೆ, ಫ್ಲೋರೋಸಿಸ್ ಆಗಿದೆ ಅಂತಲ್ಲ ಅಂತ ಒಂದು ಸಿಂಪ್ಟಮ್ ಎಲ್ಲ ಇತ್ತು. ಅದಕ್ಕೆ ಅದನ್ನು ಪ್ರಯೋಗ ಮಾಡಿದ ಮೇಲೆ ನಮ್ಮ ಶಾಲೆ ಮಾಸ್ಟರ್ಗಳು ಹೇಳ್ತಾ ಇದ್ದಾರೆ, ಸರ್ ಆ ಬಣ್ಣ ಈ ಕಡಿಮೆ ಆಗ್ತಿದೆ ಅಂತೇಳಿ. ಅಂದರೆ ಮಳೆ ನೀರು ಬಳಕೆ ಮಾಡೋದ್ರಿಂದ, ಕುಡಿಲಿಕ್ಕೆ ಅಡುಗೆಗೆ ಬಳಕೆ ಮಾಡೋದ್ರಿಂದ ಆ ಫ್ಲೋರೈಡ್ ಅಂಶವನ್ನು ಕಡಿಮೆ ಮಾಡ್ಬೋದು. ನಮ್ಮ ಜಡೇಗೊಂಡನಹಳ್ಳಿ ಶಾಲೆಯನ್ನು ಉದ್ಘಾಟನೆಗೆ ಆಗಿನ MLA ಆದ ತಿಪ್ಪರಡೆಯವರು ಅವರೇ ಉದ್ಘಾಟನೆ ಮಾಡಿದ್ರು, ಮತ್ತು DDP ರಂಗಪ್ಪ ಅಂತ ಇದ್ದರು, ಮತ್ತು ಎಲ್ಲರೂ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲ ಬಂದು ನೋಡಿದ್ರು. ಮತ್ತು ನಮ್ಮ ಮಾದರಿ ಶಾಲೆ ನೋಡಲಿಕ್ಕೆ ಅಮೇರಿಕಾದಿಂದ 2 ಪರಿಸರ ವಿದ್ಯಾರ್ಥಿಗಳು ಬಂದಿದ್ದರು, ಎನ್ವಿರಾನ್ಮೆಂಟಲ್ ಸ್ಟೂಡೆಂಟ್ಸ್. ಅವರು ಅರ್ಘ್ಯಂ ಸಂಸ್ಥೆಗೆ ಬಂದಾಗ ಅವರು ಹೇಳಿದ್ರು ಚಿತ್ರದುರ್ಗದಲ್ಲಿ ಹೋಗಿ ಫಸ್ಟ್ ನೋಡಿ ಅಂತೇಳಿದರು. ಆ ಶಾಲೆ ನೋಡಿ ಅವರು ಇಡೀ ದಿವಸ ಇದ್ದರು. ನಮ್ಮ ಶಾಲೆ ಮಿಡ್ ಡೇ ಮೀಲ್ಸ್ ಅಂತ ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥ ಊಟ ಅನ್ನವನ್ನೇ ಅವರು ಊಟ ಮಾಡಿ ತುಂಬ ಖುಷಿಪಟ್ಟು ಇದು ಒಂದು ಒಳ್ಳೆ ಕೆಲಸ ಅಂತ ಕೂಡ ಹೇಳಿದರು. ಮತ್ತು ರತನ್ ಟಾಟಾ ಟ್ರಸ್ಟ್ನವರು ಗುಜರಾತಿಂದ ಸಹ ಬಂದು ಈ ಶಾಲೆಯನ್ನು ವಿಸಿಟ್ ಮಾಡಿ ಈ ಶಾಲೆಯಲ್ಲಿ ಆಗಿರ್ತಕ್ಕಂಥ ಇದನ್ನು ನೋಡಿ ಎಲ್ಲ ಶಾಲೆಗಿಂತಲೂ ಈ ಶಾಲೆ ತುಂಬ No. 1 ಅನ್ನೋ ಒಂದು ಮಾತನ್ನು ಸಹ ಹೇಳಿದರು. ಶಾಲೆಯಲ್ಲಿ ಮಿಡ್ ಡೇ ಮೀಲ್ಸ್ಗೆ ಬೇಕಾದ ತರಕಾರಿಗಳಲ್ಲೇ ಕಾಯಿಪಲ್ಲೆಗಳು ಬೆಳೀತಿದ್ದಾರೆ, ಮತ್ತು ಹಳೆಯ ಹುಣಸೆ ಮರಗಳಿದೆ ಅವ್ರಿಗೆ, ಅದರಿಂದ ಒಂದು 15,000-20,000 ರೂಪಾಯಿ ಅಷ್ಟು ಇನ್ಕಮ್ ಜನರೇಟ್ ಆಗ್ತಾಯಿದೆ. ಮತ್ತು ಮಲ್ಲಿಗೆ ಗಿಡ ಎಲ್ಲ ಹಾಕಿದ್ದಾರೆ. ಅವ್ರ ಮಾಸ್ಟರ್ಗಳ ಡಿಮ್ಯಾಂಡ್ ಅಂದರೆ ಕಾಂಪೌಂಡ್ ವ್ಯವಸ್ಥೆ ಒಂದು ಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇದೆ ಈಗಲೂ ಕೂಡ.
ಇಷ್ಟು ಹಿರಿಯೂರು ತಾಲೂಕಿನ ಜಡೇಗೊಂಡನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಥೆ ಮತ್ತು ಅಲ್ಲಿನ ಮಳೆ ನೀರು ಕೊಯ್ಲಿನ ವಿಷಯ.
ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು, ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿ
ಈಗ ನಾವು ಕಳೆದ 12 ಕಾರ್ಯಕ್ರಮಗಳಲ್ಲಿ ಮಳೆ ನೀರು ಕೊಯ್ಲಿನ ವಿಧಗಳ ಬಗ್ಗೆ ಮಾತಾಡಿದ್ದೇವೆ. ಮಳೆ ನೀರು ಕೊಯ್ಲು ಮಾಡಿ ಫಲ ಅನುಭವಿಸಿದಂತವ್ರ ಜೊತೆಯಲ್ಲಿ ಮಾತನಾಡಿದ್ದೇವೆ. ಈಗ ಒಟ್ಟಾರೆ ಇನ್ನು ಕೆಲವು ನಿಮಿಷಗಳಲ್ಲಿ ಮತ್ತೆ ಅದೆಲ್ಲವನ್ನ ನೆನಪು ಮಾಡಿಕೊಳ್ಳೋಣ. ಮಳೆ ನೀರು ಕೊಯ್ಲು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎರಡು ವಾಕ್ಯ.
ಕಳೆದ ವರ್ಷ ನಾವು ಇದೇ ಟೈಮ್ನಲ್ಲಿ ಮಳೆ ನೀರು ಕೊಯ್ಲು ಅಂದ್ರೆ ಜನ ಬೇಡ ಅಂತ ಹೇಳ್ತಾರೆ, ಯಾಕಂದ್ರೆ ಚಿತ್ರದುರ್ಗದಲ್ಲಿ ರೈನ್ಫಾಲ್ ಡಬಲ್ ಟ್ರಿಬಲ್ ಆಯಿತು, ಭೂಮಿಗೆ ಒಂದು ಫೌಂಡೇಶನ್ ಮಾಡಿ ಗುಂಡಿ ತೆಗಲಿಕ್ಕೆ ಹೋದ್ರೆ ನೀರು ಬರ್ತಾ ಇತ್ತು. ಬಟ್ ಇವತ್ತು ವಿಚಿತ್ರ ಆಗಿದೆ, ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗಿದೆ, ಒಂದು ಕಡೆ ಕ್ಷಾಮ ಬರಗಾಲ ನಮ್ಮ ಬೆನ್ನಿಂದನೇ ಇದೆ. ಹಾಗಾಗಿ ಮಳೆ ನೀರು ಕೊಯ್ಲು ಯಾಕೆ ಬೇಕು ಅಂತೇಳಿ ಇವತ್ತು ಇಡೀ ಜಗತ್ತೇ ಹೇಳ್ತಾ ಇದೆ. ಅಂದರೆ ಮಳೆ ಕೊಯ್ಲು ಮಾಡಿದವರು ಇವತ್ತು ಖುಷಿಯಾಗಿದ್ದಾರೆ, ಮನೆಯಲ್ಲಿ ಇಡೀ ವರ್ಷಕ್ಕೆ ಬೇಕಾದಷ್ಟು ಶುದ್ಧ ನೀರು ಸಿಗ್ತಾ ಇದೆ. ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡವ್ರು ಕೃಷಿಗೆ ಎಷ್ಟು ಬೇಕೋ ಅಷ್ಟು ಬೋರ್ವೆಲ್ಗಳಲ್ಲಿ ಸಮೃದ್ಧಿ ನೀರಿದೆ. ಹಾಗಾಗಿ ಮಳೆ ನೀರು ಕೊಯ್ಲು ಅತ್ಯವಶ್ಯಕ. ಜರೂರು 2 ವರ್ಷ ಮಳೆಗಾಲ ಇಲ್ಲದೇ ಇದ್ದರೂ ಕೂಡ ಮಳೆ ಕೊಯ್ಲು ಮಾಡ್ಕೊಂಡವರು ನೆಮ್ಮದಿಯಿಂದ ಬದುಕಬಹುದು.
ಅದಕ್ಕಾಗಿ ಮಳೆ ನೀರು ಕೊಯ್ಲು ಬೇಕು ಅಂತ. ಈಗ ಎಷ್ಟು ವಿಧಗಳಲ್ಲಿ ಮಳೆ ನೀರನ್ನು ಕೊಯ್ಲು ಮಾಡಬಹುದು?
ಈಗ ವಿಧಗಳು ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇದ್ವಿ. ಒಂದು ಸಿಟಿ ನಗರಗಳಲ್ಲಿ ಹಳ್ಳಿಗಳಲ್ಲಿ ಮನೆಗಳಿಗೆ ಮೇಲ್ಛಾವಣಿ ಮಳೆ ನೀರು ಸಂಗ್ರಹಣೆ.
ಅಂದ್ರೆ ಸಂಸ್ಥೆಗಳು ಮಾಡೋದಕ್ಕಿಂತ ದೊಡ್ಡ ದೊಡ್ಡ ಶಾಲೆಯವರು ಇನ್ಯಾರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕಿಂತ ನಮ್ಮ ನಮ್ಮ ಮಟ್ಟಿಗೆ ವೈಯಕ್ತಿಕ ಹಂತದಲ್ಲಿ ನಾವು ಮಳೆ ನೀರು ಕೊಯ್ಲನ್ನ ಯಶಸ್ವಿಯಾಗಿ ಮಾಡಬಹುದು ಹೇಗೆ ಅಂತ ಹೇಳಿ.
ಈಗ ನೋಡಿ, ವೈಯಕ್ತಿಕವಾಗಿ ಮಾಡೋದ್ರಿಂದ ಸರ್ ಎಷ್ಟು ಸರಳವಾಗಿರ್ತದೆ ಅಂದ್ರೆ ಮೇಂಟೆನ್ಸ್ ನಮ್ಮ ಕಂಟ್ರೋಲ್ ಇರ್ತದೆ. ನಮ್ಮ ಮೇಲ್ಛಾವಣೆಯನ್ನು ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೊಂತೀವಿ. ಮೇಲ್ಛಾವಣೆಯಿಂದ ಬರ್ತಕ್ಕಂಥ ನೀರನ್ನು ನಾನು ಮೊದಲೆಲ್ಲ ಹೇಳ್ತಾ ಇದ್ದೆ, ಪೈಪ್ಗಳ ಮುಖಾಂತರ ಕೆಳಗಿಳಿಸ್ತೀವಿ, ಫಿಲ್ಟರ್ ಮಾಡ್ತೀವಿ. ಫಿಲ್ಟರ್ ಆಗಿರ್ತಕ್ಕಂಥ ನೀರನ್ನು ನಮ್ಮ ತೊಟ್ಟಿ ಟ್ಯಾಂಕ್ಗಳಲ್ಲಿ ಸಂಗ್ರಹಣೆ ಮಾಡ್ಬೋದು. ಮತ್ತು ಟ್ಯಾಂಕನ್ನು ಕ್ಲೀನಾಗಿಟ್ಟಿರಬೇಕು, ಟ್ಯಾಂಕ್ ಗಲೀಜಿರಬಾರ್ದು, ಸನ್ಲೈಟ್ ಹೋಗಬಾರ್ದು, ಗಾಳಿ ಬೆಳಕು ಕ್ರಿಮಿಕೀಟ ಯಾವುದೂ ಪ್ರವೇಶ ಮಾಡ್ದಂಗೆ ಭದ್ರವಾಗಿ ಫ್ರಿಜ್ಜಲ್ಲಿ ನೀರು ಇಟ್ಕೊಂಡಂಗೆ ಅಷ್ಟು ಸೇಫಾಗಿ ಮಳೆ ನೀರಿಟ್ಟರೆ ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು.
ಈಗ ನಾವು ಮಾತನಾಡಿಸಿದ ಕೆಲವು ಮಂದಿ ವರ್ಷಕ್ಕೊಮ್ಮೆ ಅದನ್ನು ನಾವು ಎಲ್ಲ ತೆಗೆದು ಬಿಡ್ತೀವಿ, ನೀರನ್ನ ಕಿಟಕಿ ಬಾಗಿಲು ತೆಗಿತೀವಿ, ಮತ್ತೊಮ್ಮೆ ಸುಣ್ಣ ಹೊಡಿತೀವಿ ಅಂತೆಲ್ಲ ಹೇಳಿದರು. ಅದು ಮಾಡುವ ಅಗತ್ಯ ಇದೆಯಾ ಬೇಡವ?
ಮೇಲ್ಛಾವಣೆಯಿಂದ ಬರುವಾಗ ಮೊದಲು ಬರ್ತಕ್ಕಂಥ ಬಣ್ಣದ ನೀರು ಹೊರಗೋಗುತ್ತೆ, ಮತ್ತೆ ಬರ್ತಕ್ಕಂಥದ್ದು ಶುದ್ಧ ನೀರು. ಆದರೂ ನಮ್ಮದೇ ಆದಂಥ ವಿಧಾನದಲ್ಲಿ ಮರಳು ಹಾಸ್ಯನ ಶೋಧಕ ಬೇರೆ ಬೇರೆ ನಮ್ಮ ಮೆಮ್ರೇನ್ ಫಿಲ್ಟರ್ಗಳಲ್ಲೆಲ್ಲ ಫಿಲ್ಟರ್ ಮಾಡಿರ್ತೀವಿ. ಫಿಲ್ಟರ್ ಆಗಿ ತೊಟ್ಟಿಯಲ್ಲಿ ಹೋಗುವಾಗ ಪ್ಯೂರ್ ಫಾರ್ಮಲ್ ಇರ್ತದೆ, ಅಂದರೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಐಸ್ ಕ್ರಿಸ್ಟಲ್ ಕ್ಲಿಯರ್ ಪರಿಶುದ್ಧವಾಗಿರ್ತದೆ. ಮತ್ತೆ ತೊಟ್ಟಿ ಕಲುಷಿತ ಆಗಿ ಬಣ್ಣ ಆಗುತ್ತೆ, ತೊಳಿಬೇಕು ಬಳಿಬೇಕು ಸುಣ್ಣ ಹೊಡಿಬೇಕು ಅನ್ನೋ ಒಂದು ಸ್ಟೇಜ್ ಇರಲ್ಲ. ಆದರೂ ನಮ್ಮ ಸಮಾಧಾನಕ್ಕೋಸ್ಕರವಾಗಿ ಒಂದು ಸರಿ ತೊಟ್ಟಿ ಖಾಲಿ ಆದಮೇಲೆ ಮತ್ತೊಂದು ಸರಿ ಸುಣ್ಣ ಹೊಡೆದ್ರೆ ಮತ್ತೆ ಇನ್ನೂ 1 ವರ್ಷಗಳ ಕಾಲ ಇರ್ತದೆ ಅಂತ. ಕ್ರಿಮಿಕೀಟಗಳು ಬ್ಯಾಕ್ಟೀರಿಯಾಗಳು ಹೋಗಿರಬಹುದು ಅಂತ ಅದಕ್ಕೋಸ್ಕರವಾಗಿ ಸುಣ್ಣ ಹೊಡೆಯೋದ್ರಿಂದ ಇರ್ತಕ್ಕಂಥ ಕ್ರಿಮಿಕೀಟ ಬ್ಯಾಕ್ಟೀರಿಯಾಸ್ ಯಾವುದು ಇರೋದಿಲ್ಲ, ಸಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಲ್ಲು ಸುಣ್ಣವನ್ನೇ ಬೆಳಿಬೇಕು, ಮತ್ತು ಪ್ಯಾಕೆಟ್ ಸುಣ್ಣ ಮತ್ತೊಂದು ಯಾವುದು ಬೇಡ ಅಂತ ನನ್ನ ಒಂದು ಇದು ಪ್ರಕಾರ. ಅದು ಕಡಿಮೆ ಖರ್ಚು ಮತ್ತು ದೀರ್ಘಕಾಲ ಬಾಳಿಕೆ
ಬರುತ್ತೆ ಅಂತ.
ಅನುಸರಿಸಿದರೆ ಮಳೆ ಕೊಯ್ಲು ನೀಗುವುದು, ಬರದ ಹುಯಿಲು.
ಮಳೆಯ ಕೊಯ್ಲು ತರುವ ಅನ್ನ ರೈತನ ಬಾಳಿಗೆ ಚಿನ್ನ.
ಮಳೆ ನೀರು ಕೊಯ್ಲು ಮಾಡ್ಲಿಕ್ಕೆ ಅತ್ಯಂತ ಚಿಕ್ಕ ಛಾವಣಿ ಇದ್ರೂ ಆಗುತ್ತೆ, ಬಹಳ
ದೊಡ್ಡದಾದ್ರೂ
ಕನಿಷ್ಠ ಗರಿಷ್ಠ ಒಂಚೂರು ಹೇಳ್ಬಿಡಿ.
ಆಶ್ರಯ ಮನೆ, ಪುಟ್ಟ ಆಶ್ರಯ ಮನೆ, 20 ಅಡಿ ಉದ್ದ 10 ಅಡಿ ಅಗಲ ಅಂತ ಒಂದು ಪುಟ್ಟ ಮನೆಯಲ್ಲಿ ಚಿತ್ರದುರ್ಗದಲ್ಲೇ ಕಮ್ಮಿ, ರಾಜ್ಯದಲ್ಲೇ ಕಡಿಮೆ ಮಳೆ ಅಂದರೆ ಚಿತ್ರದುರ್ಗ
500 ಮಿಲಿಮೀಟರ್.
ಇಂಥ ಊರಲ್ಲಿ ಪುಟ್ಟ ಆಶ್ರಯ ಮನೆಯಲ್ಲಿ 1 ವರ್ಷಕ್ಕೆ 13,000 ಲೀಟರ್ ಮಳೆ ನೀರು ಸಂಗ್ರಹಿಸಬಹುದು.
ಈಗ ತುಂಬಾ ಮಂದಿ ಖರ್ಚಿನ ಬಗ್ಗೆ ಯೋಚನೆ ಮಾಡ್ತಾರೆ, ಅಂದಾಜು ಎಷ್ಟಾಗ್ಬೋದು, ಒಂದು 20-10 ಆಗ್ಲಿ 30-40
ಒಂದು ಆಶ್ರಯ ಮನೆಗೆ ಹೇಳ್ಬೇಕಂದ್ರೆ ನಾನು ಒಂದು ಲೆಕ್ಕಾಚಾರ, ಆಶ್ರಯ ಮನೆಯವರಿಗೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಪುಟ್ಟ ಸಂಸಾರ ಅವ್ರದ್ದು, ಅವ್ರಿಗೆ ಒಂದು 5,000 ಲೀಟರ್ ತೊಟ್ಟಿ ಆದರೆ ಇಡೀ ವರ್ಷದುದ್ದಕ್ಕೂ ಡೈಲಿ 30-35 ಲೀಟರ್ ನೀರು ಖರ್ಚು ಮಾಡ್ಬೋದು. ಅವ್ರಿಗೆ 5,000 ಲೀಟರ್ ತೊಟ್ಟಿ ಕಟ್ಟಲಿಕ್ಕೆ ನನ್ನ ಪ್ರಕಾರ ಒಂದು 10,000-12,000 ರೂಪಾಯಿ ಸಾಕು ಟ್ಯಾಂಕ್ ಕಟ್ಟಲಿಕ್ಕೆ. ಅದು ಒಂದು ಇನ್ವೆಸ್ಟ್ಮೆಂಟ್,
ಒಂದು ಸಲ ಮಾಡುವಂತ ಖರ್ಚು ಅಷ್ಟೇ.
ಒಂದು ಸರಿ, ಈಗ ಮನೆ ಕಟ್ಟುವಾಗ ಏನು ನಾವು ಕ್ವಾಲಿಟಿಗೆ ಇಂಪಾರ್ಟೆನ್ಸ್ ಕೊಡ್ತೀವೋ, ನೀರಿನ ಸ್ಟೋರೇಜ್, ಮನೆ ಅಂದರೆ ನೀರಲ್ವಾ, ನೀರು ವಿದ್ಯುತ್ ಇದ್ರೇ ಮನೆ, ಅಷ್ಟು ಟ್ಯಾಂಕ್ ನಿರ್ಮಾಣ ಮಾಡಿಬಿಟ್ರೆ ನೆಕ್ಸ್ಟ್ ಕನೆಕ್ಷನ್ಸ್ ಅಷ್ಟೇ, ಇನ್ನೆಲ್ಲ ಸೇರಿ ಪೈಪು ಫಿಲ್ಟ್ರು ಪ್ಲಂಬಿಂಗ್ ವರ್ಕು ಎಲ್ಲ ಸೇರಿ ಅದೊಂದು 7-8,000 ರೂಪಾಯಿ. ಅಂದರೆ ಒಂದು 20,000 ರೂಪಾಯಲ್ಲಿ ವೈಜ್ಞಾನಿಕವಾಗಿ ಮಾಡ್ಕೋಬಹುದು.
ಅಂದ್ರೆ ಮನೆ ಕಟ್ಟುವ ಕಾಲಕ್ಕೆ ಇಷ್ಟು ಖರ್ಚನ್ನು ನಾವು ಮಾಡಲಿಕ್ಕೆ ಒಂದು ಹೊಂದಾಣಿಕೆ ಮಾಡ್ಕೊಂಡ್ರೆ ಜೀವಮಾನ ಪೂರ್ತಿ ಮಳೆ ನೀರು ಕೊಯ್ಲನ್ನು ನಾವು
ಮಾಡಬಹುದು,
ಅದರ ಫಲ ಅನುಭವಿಸಬಹುದು. ಇನ್ನ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲವನ್ನ ಮಾಡಬಹುದು ಒಂದು, ಇನ್ನೊಂದು ತೊಟ್ಟಿಯನ್ನ ಕಟ್ಟಿ ನೀರನ್ನ ಸಂಗ್ರಹಿಸೋದು ಒಂದು. ಈಗ ತೊಟ್ಟಿ ಕಟ್ಸಿರಲ್ಲ ಕೆಲವರು, ಬೋರ್ವೆಲ್ ಮಾತ್ರ ತೋಡಿಸಿರ್ತಾರೆ, ಆವಾಗ ಕೊಳವೆ ಬಾವಿಗೆ ಮತ್ತೆ ನೀರು ಹೋಗುವ ಹಾಗೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯವಾ? ಹೇಗೆ
ಇದೆ ಇದೆ ಈಗ ಆಕ್ಚುಲಿ ಕೃಷಿ ಭೂಮಿಗಳಂದ್ರೆ ಮೂಲತಃ ಒಂದು ಮಳೆಯಾಶ್ರಯಿತ ಕೃಷಿ ಬೇರೆ, ಮತ್ತೆ ಬೋರ್ವೆಲ್ ಹಾಕಿ ಅಂತರ್ಜಲದ ಮುಖಾಂತರ ಕೃಷಿ ಮಾಡ್ತಕ್ಕಂಥದ್ದು ಒಂದು. ಮೊದಲೆಲ್ಲ ಬಾವಿಗಳೇ ಇತ್ತು, ಈಗಿನ ಬಾವಿ ಬಗ್ಗೆ ಮಾತಾಡಲಿಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಅದು ಗಾದೆ ಮಾತೇ ಇದೆ, ತಾತನ ಕಾಲಕ್ಕೆ ತೆರೆದ ಬಾವಿ, ಮಗನ ಕಾಲಕ್ಕೆ ಕೊಳವೆ ಬಾವಿ, ಈಗೆಲ್ಲ ಖಾಲಿ ಖಾಲಿಯಾಗಿದೆ. ಆದರೆ ಬೋರ್ವೆಲ್ಗಳು ಖಾಲಿ ಮಾಡ್ಕೊಳ್ಳಂಗಿಲ್ಲ, ಅದನ್ನು ಏನಾದರೂ ಮತ್ತೆ ಜೀವ ಕೊಡಲೇಬೇಕಾಗಿದೆ. ಅದಕ್ಕೋಸ್ಕರವಾಗಿ ಕೊಳವೆ ಬಾವಿಗೆ ಜಲ ಮರುಪಣ ಮಾಡ್ತಕ್ಕಂಥದ್ದು ವಿನ್ಯಾಸ.
ಕೊಳವೆ ಬಾವಿಗೆ ಮತ್ತೆ ನೀರು ತುಂಬಲಿಕ್ಕೆ ಸಾಧ್ಯವಾ? ಪ್ರಶ್ನೆ ಬಹಳ
ಖಂಡಿತ ಸಾಧ್ಯವಾ? ಎಷ್ಟೋ ಜನರ ದೃಷ್ಟಿ ಏನಿರ್ತದೆ ಅಂದರೆ ಬೋರ್ವೆಲ್ ಇರೋದು ಒಂದು ಸಣ್ಣ ಪೈಪು, ಒಂದು 100 ಕೂಡ ಹಾಕ್ಬಿಟ್ರೆ ತುಂಬ ಹೋಗುತ್ತೆ ಅನ್ನೋದು ಕಲ್ಪನೆ ಇದೆ. ಈಗ ನೋಡಿ, ಬೋರ್ವೆಲ್ ಕೊರಿಯುವಾಗ ನಾವು ಹೇಳ್ತೇವೆ ಖುಷಿಯಿಂದ, ನನ್ನ ಬೋರ್ವೆಲ್ ಅಲ್ಲಿ 5,000 ಗ್ಯಾಲನ್ ಬಂತು ಅಂತ ಹೇಳ್ತೇವೆ, 4,000 ಗ್ಯಾಲನ್ ಅಂದ್ರೆ ನಮ್ಮ ಪ್ರತಿಷ್ಠೆ ಹೇಳ್ತೇವೆ, ಅಷ್ಟು ನೀರು ನನ್ನ ಭೂಗರ್ಭದಲ್ಲಿಂದ ಬಂದಂತ ನೀರು ಅಂತ. ಭೂಮಿ ಮೇಲೆ ನಾವು ಕೆರೆ ಕಟ್ಟೆ ನೋಡ್ತೀವಲ್ಲ, ಅಷ್ಟೇ ಪ್ರಮಾಣದ ನೀರು ಭೂಗರ್ಭದಲ್ಲೂ ಕೂಡ ಸ್ಟೋರೇಜ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಹಾಗಾಗಿ ನಾವು ಮರುಪೂರ್ಣ ಮಾಡ್ತಕ್ಕಂತ ವಿಧಾನದಲ್ಲಿ ಎಷ್ಟು ನೀರು ಬೇಕಾದ್ರೂ ಭೂಮಿಗೆ ತುಂಬಿಸಲಿಕ್ಕೆ ಅವಕಾಶಗಳಿದೆ.
ಮಾಡಬೇಕು ಮಳೆ ನೀರಿನ ಸಂಗ್ರಹಣೆ, ಇದು ನಮ್ಮ ನಿಮ್ಮೆಲ್ಲರ ಹೊಣೆ.
ಭೂಮಿಗೆ ಇಂಗುವ ಜಲ ತುಂಬುವುದು ರೈತನಿಗೆ ಬಲ.
ಹೇಗೆ ಮಾಡಬಹುದು ಮರುಪೂರ್ಣ?
ಇದಕ್ಕೆ ನಮ್ಮ ಮರುಪೂರ್ಣಕ್ಕೆ 10 ಅಡಿ ಉದ್ದ, 10 ಅಡಿ ಅಗಲ, 10 ಅಡಿ ಆಳ ಬೋರ್ವೆಲ್ ಸುತ್ತಲೂ ಮಾಡಬೇಕು. ಬೋರ್ವೆಲ್ ಮಧ್ಯಭಾಗದಲ್ಲಿ ಬರ್ತದೆ, ಆ ಕೇಸಿಂಗ್ ಪೇಪರ್ನ ಸುತ್ತಲೂ ಗುಂಡಿ ಆಗಿರ್ತದೆ. ಈ ಒಂದು 10 ಅಡಿ ಆಳದ ಗುಂಡಿಯಿಂದ ಒಂದು 10 ಟ್ರ್ಯಾಕ್ಟರ್ ಮಣ್ಣುವರೆಗೆ ಬರ್ತದೆ, ಅಷ್ಟು ದೊಡ್ಡ ಇಂಗು ಬಾವಿ, ಇಂಗು ಗುಂಡಿ ಅಂತ ಬೇಕಾದ್ರೂ ಹೇಳ್ಬೋದು. ಈ ತರ ಗುಂಡಿ ಆದ ನಂತರ ಆ ಕೇಸಿಂಗ್ ಪೈಪ್ಗೆಲ್ಲ ರಂಧ್ರಗಳು ಮಾಡ್ತಕ್ಕಂಥದ್ದು ವಿಧಾನ, ಮತ್ತೆ ಅದಕ್ಕೆಲ್ಲ ಅಕ್ವಾ ಮೆಶು, ನೈಲಾನ್ ಮೆಶು, ಸ್ಯಾಂಡ್ ಫಿಲ್ಟರ್ ಹಾಕಬೇಕು, ಮತ್ತೆ ಜಲ ಮರುಪೂರ್ಣ ಸಾಮಗ್ರಿಗಳು. ನಾನು ಹೇಳಿದ ಇದೆಲ್ಲ ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಾಮಾನುಗಳು, ಅಂದರೆ ನಮ್ಮ ಜಮೀನಲ್ಲೇ ದೊಡ್ಡ ಬೋರ್ಡ್ರಸ್ ಅಂತ ಹೇಳ್ತೀವಲ್ಲ ಕಾಡುಗಲ್ಗಳು, ಅದು 1/2 ತುಂಬಬೇಕು, 5 ಅಡಿ ತುಂಬಬೇಕು. ಅದರ ಮೇಲ್ಭಾಗದಲ್ಲಿ ದೊಡ್ಡ ಜಲ್ಲಿ, ಸಣ್ಣ ಜಲ್ಲಿ, ಮತ್ತೆ ಮೆಶ್ HDPE ನೆಟ್ ಅಂತ ಹಾಸ್ಬೇಕು. ಅದರ ಮೇಲ್ಭಾಗದಲ್ಲಿ ಮರಳು ತುಂಬಬೇಕು, ದಪ್ಪ ಮರಳು. ಇದು ವಿಧಾನ. ಇದರ ಸುತ್ತಲೂ ತಡೆಗೋಡೆ, ಮಳೆ ನೀರು ಒಂದೇ ಮಾರ್ಗದಲ್ಲಿ ಬರಬೇಕು, ಒಂದು ಕಾಲುವೆಯಲ್ಲಿ ಬರೋ ಥರ ಒಂದು ವಿನ್ಯಾಸ ಮಾಡಬೇಕು. ಮಳೆ ನೀರು ಸೋಸಿ ಬರಬೇಕು, ಮಾರ್ಗದ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಜಮೀನುಗಳಿಂದ ಬರುವಾಗ ಕಲುಷಿತ ನೀರು ಬರ್ತದೆ, ಬಣ್ಣ ಇರ್ತದೆ, ಸ್ಲರಿ ಅಂದರೆ ಮೊಸರು ಥರ ಇರ್ತದೆ, ಆ ಥರ ನೀರನ್ನ ಗುಂಡಿಗೆ ಬಿಡಕೂಡ್ದು. ಸಾಧ್ಯವಾದಷ್ಟು ಫಿಲ್ಟರ್ ಮಾಡಿ ಬಿಳಿ ಬಿಳಿ ನೀರು, ಶುದ್ಧವಾದ ನೀರು, ಬಿಳಿ ನೀರನ್ನೇ ಬಿಟ್ಟರೆ ಬೋರ್ವೆಲ್ ದೀರ್ಘಕಾಲ ಒಳ್ಳೆ ರಿಸಲ್ಟ್ಸ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮರುಪೂರ್ಣ ಮಾಡ್ತಕ್ಕಂಥ ವಿಧಾನ. ಮತ್ತೆ ರೈತರು ಕೂಡ ಅವರೇ ಒಬ್ಬ ವಿಜ್ಞಾನಿ ಥರ ಎಷ್ಟೋ ಕೆಲಸ ಮಾಡಿದ್ದಾರೆ, ಅದಕ್ಕೆಲ್ಲ ಹುಲ್ಗಳು ಬೆಳೆಸಿರ್ತಾರೆ, ಅಂದರೆ ಲಾವಂಚ ಆಗ್ಬೋದು, ಬೇರೆ ಬೇರೆ ಹುಲ್ಗಳನ್ನ ಬೆಳೆಸಿ ನೀರು ಫಿಲ್ಟರ್ ಮಾಡಿ ಬೋರ್ವೆಲ್ಗೆ ಗುಂಡಿಗೆ ಬಿಡೋದ್ರಿಂದ ಆ ಫಿಲ್ಟರ್ ಬೆಡ್ ತುಂಬಾ ಸಮಯ ಬರ್ತದೆ, ಮೆಶ್ ಹಾಳಾಗೋದಿಲ್ಲ, ಬಣ್ಣದ ನೀರು ಬರೆದಾಗೆ ಶುದ್ಧ ನೀರೇ ಬೋರ್ವೆಲ್ಗೆ ಹೋದ್ರೆ ಕ್ರಮೇಣ 1-2 ವರ್ಷದಲ್ಲೇ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥ ನೋಡಿದ್ವಿ. ನೋಡಿ, ನಾವು ಆಗಲಿ ಈ ವರ್ಷ ಬರಗಾಲ ಅಂತಂದ್ರೂ ಕೂಡ ನಮ್ಮ ಮರುಪೂರ್ಣ ಮಾಡ್ಕೊಂಡವ್ರು ಮಾತ್ರ ಖುಷಿಯಾಗಿದ್ದಾರೆ. ಅಷ್ಟು ಅಗಾಧವಾದಂಥ ಕೋಟ್ಯಾಂತರ ಲೀಟರ್ ನೀರು ವ್ಯರ್ಥವಾಗಿ ನಮ್ಮ ಭೂಮಿಯಿಂದ ದಾಟಿ ಹೊರಗೋಗ್ತಕ್ಕಂಥ ನೀರು ಅವರ ಭೂಮಿಯಲ್ಲೇ ಹಿಂಗಿದ್ರೆ ಅದರ ಲಾಭ ಹೆಚ್ಚಿಗೆ ಬರ್ತದೆ, ಅಂತರ್ಜಲ ಮಟ್ಟ ಮೇಲೆ ಬರ್ತದೆ, ವಿದ್ಯುತ್ ಉಳಿತಾಯ ಆಗುತ್ತೆ. ಈಗ ನೋಡಿ, ನಾವು 500 ಅಡಿ ಬೋರ್ವೆಲ್ ಕೊಡಿದ್ರೆ ಪಂಪ್ 500 ಅಡಿ ಇಳಿಸ್ತಾ ಇದ್ದೀವಿ, ಅಂತರ್ಜಲ ಇವತ್ತು ಮೇಲೆ ಬಂದಿರೋದ್ರಿಂದ ಕೆಲವೊಂದು ನಮ್ಮ ಮರುಪೂರ್ಣ ಮಾಡ್ಕೊಂಡವರು 2-3 ಪೈಪ್ಗಳಲ್ಲೇ ಇದೆ ನೀರು, ಅಂದರೆ 50-60 ಅಡಿಯಲ್ಲಿ ಅಂತರ್ಜಲ ಮಟ್ಟ ಮೇಲೆ ಬಂದಿದೆ, ಮತ್ತೆ ಸಿಹಿ ನೀರು ಆಗ್ತಾ ಇದೆ.
ಕೆರೆಯ ಅಂಚಿನ ಮೇಲೆ ಮಿಂಚಿನ ಹನಿಗಳಂದ ದಿಹಿಮಮಣಿ ಮಿಂಚು ತೀರ್ಪು ಮೂಡುತ್ತೈತರೆ ಬಾಲ ಕೋಮಲ ದಿನಮಣಿ
ಹಸುರು ಜೋಳದ ಹೊಲದ ಗಾಳಿಯು ಕೀಡಿ ತನ್ನಗೆ
ಹೋಗಲಿ ಮುಂದೆ ಹೋಗಲಿ ದೂರ ತೀರವ ತೀರಲಿ ಏಸು ಗಾಳಿಗೆ ಬೀಳು ಕೇಳುವ ತೆರೆಯ ಮೇಲಡೆ ಹಾರಲಿ.
ಇನ್ನು ಈ ಅಂತರ್ಜಲವನ್ನ ಸಂರಕ್ಷಣೆ ಮಾಡುವಂತ ಹೇಗೆ?
ಈ ಅಂತರ್ಜಲ ಸಂರಕ್ಷಣೆಗೆ ಸಾಕಷ್ಟು ವಿಧಾನಗಳಿದೆ ಸರ್. ಅದೆಲ್ಲ ನಮ್ಮ ಜಲಾನಯನ ಇಲಾಖೆ ಸಹಾಯನೂ ಇದೆ, ಅವರು ಕೂಡ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಈ ಸಾಧ್ಯವಷ್ಟು ಜಮೀನಲ್ಲಿ ಕೃಷಿ ಹೊಂಡಗಳು ಮಾಡ್ತಕ್ಕಂಥದ್ದು ವಿಧಾನ, ಚೆಕ್ ಡ್ಯಾಮ್ಗಳು ಕಟ್ತಕ್ಕಂಥದ್ದು ವಿಧಾನ, ಮತ್ತು ಇನ್ಫಿಲ್ಟ್ರೇಷನ್ ಟ್ಯಾಂಕ್ಸ್ ಅಂತ ಎಲ್ಲಿ ನೀರು ಭೂಮಿಯಲ್ಲಿ ಇಂಗ್ಲಿಕ್ಕೆ ಸಾಧ್ಯ ಇದೆ ಅಲ್ಲೆಲ್ಲ ಭೂಮಿಗೆ ನೀರಿಂಗಿಸ್ಬೋದು. ಉತ್ತಗಳ ಮುಖಾಂತರ ಕೂಡ ಭೂಮಿಗೆ ನೀರಿಂಗಿಸ್ಬೋದು. ಉತ್ತಗಳ ಮುಖಾಂತರ ಅಂದರೆ ಎಲ್ಲ ಉತ್ತಗಳಿಗೂ ನೀರಿಂಗಿಸಬಾರ್ದು. ನನ್ನ ಒಂದು ಸಲಹೆ ಹೇಳಬೇಕಂದ್ರೆ, ಯಾವ ಉತ್ತದಲ್ಲಿ ಗೆದ್ದಲು ಇರೋದಿಲ್ಲ, ಗೆದ್ದಲು ಇಲ್ಲದೇ ಇರತಕ್ಕಂಥ, ಯಾಕಂದರೆ ಯಾವುದೇ ಸೂಕ್ಷ್ಮಣಗಳನ್ನ ನಾವು ಕೊಲ್ಲಬಾರ್ದು. ಹಾಗಾಗಿ ಯಾವ ಉತ್ತದಲ್ಲಿ ಗೆದ್ದಲು ಇರೋದಿಲ್ಲ ಮತ್ತು ನೀರು ಹರಿದೋಗ್ತಕ್ಕಂಥ ದಾರಿಯಲ್ಲೇ ಇರಬೇಕಾಗುತ್ತೆ. ಅಂಥ ಜಾಗದಲ್ಲಿ ಕೂಡ ನಾವು ಮರುಪೂರ್ಣವನ್ನು ಬೋರ್ವೆಲ್ ಮರುಪೂರ್ಣ ಆದಷ್ಟೇ ವೇಗದಲ್ಲಿ ಮಾಡ್ಬೋದು, ನೇರವಾಗಿ ಸೀದ ಅಂತರ್ಜಲಕ್ಕೆ ಸೇರುತ್ತೆ. ಮತ್ತು ಇನ್ನೂ ಕೆಲವು ಸಣ್ಣ ಮೈಕ್ರೋ ಲೆವೆಲ್ ಅಂತ ಸಣ್ಣ ಪ್ರಮಾಣದ ಸ್ಟ್ರಕ್ಚರ್ಸ್ ಅಂದರೆ, ಯಾವುದಾದ್ರೂ ಮರ ಒಣಗೋಗಿರುತ್ತೆ ಅಂದ್ಕೊಳ್ಳಿ, ಪೂರ್ತಿ ಮರ ಒಣಗೋಗಿರ್ತದೆ, ಅದರ ಬೇರುಗಳ ಮುಖಾಂತರ ಕೂಡ ಅಂತರ್ಜಲಕ್ಕೆ ಭೂಮಿಗೆ ನೀರಿಂಗಿಸ್ಬೋದು. ಆ ಬುಡವನ್ನು ಸ್ವಲ್ಪ ರಿಮೂವ್ ಮಾಡಿ ಅದಕ್ಕೆಲ್ಲ ವೇಸ್ಟ್ ಕಲ್ಲು ಜಲ್ಲಿ ತುಂಬಿ ನೀವು ಎಷ್ಟು ನೀರು ಬಂದರೂ ಕೂಡ ಅದು ಸೀದಾ ಬೇರುಗಳ ಮುಖಾಂತರ ಸೀದಾ ಭೂಮಿಗೆ ಸೇರ್ತಕ್ಕಂಥದ್ದು, ಅಂದರೆ ಒಣಗೋಗಿರ್ತಕ್ಕಂಥ ಸತ್ತಿರ್ತಕ್ಕಂಥ ಬೇರುಗಳ ಮುಖಾಂತರ ನೇರವಾಗಿ ಅಂತರ್ಜಲಕ್ಕೆ ಸೇರ್ತಕ್ಕಂಥ ವಿಧಾನಗಳಿದೆ. ತೆಂಗಿನ ಬುಡಗಳಾಗಿರ್ಬೋದು, ಬೇರೆ ಬೇರೆ ಒಣ ಯಾವುದೇ ಮರಗಳನ್ನು ವೇಸ್ಟ್ ಆಗಿದೆ ಅಂದ್ಕೊಳ್ಳಿ ಅಲ್ಲೆಲ್ಲ ಆ ಬುಡದ ಮುಖಾಂತರ ನೀರನ್ನು ಇಂಗಿಸ್ಬೋದು. ನಮ್ಮ ಜಮೀನಿಗೆ ಯಾವುದು ಸೂಕ್ತ, ಯಾಕಂದರೆ ಎಷ್ಟೋ ಕಡೆ ನಾನು ಇಲಾಖೆಗಳಲ್ಲಿ ನೋಡ್ತೀನಿ, ಅವ್ರ ಜಮೀನಲ್ಲಿ ಚೆಕ್ ಡ್ಯಾಮ್ ಕಟ್ಟಲಿಕ್ಕೆ ಜಾಗ ಇರೋದಿಲ್ಲ, ಸರ್ ನಮಗೊಂದು ಚೆಕ್ ಡ್ಯಾಮ್ ಕೊಡಿ ಅಂತ ಹೇಳ್ತಾರೆ. ಅಂದರೆ ನೀರಿನ ಅರಿವಿಗೆ ಹೊಂದಿಕೊಳ್ಳುವಂತೆ ಅವ್ರ ಜಮೀನಿಗೆ ಯಾವುದು ಇದು ಉಪಯೋಗ ಆಗುತ್ತೆ ಅಂತ ರಚನೆಗಳು ಮಾಡ್ಕೊಂಡ್ರೆ ಒಳ್ಳೆಯದು.
ನೀರು ನೆಲದಿ ನಿಲ್ಲಲಿ, ನೆಲದ ಒಳಗೆ ಇಂಗಲಿ, ಹಸಿರು ಹೊನ್ನು ತುಂಬಲಿ, ಮಳೆಯ ಕೊಯ್ಲು ಸಾಗಲಿ.
ಈ ಫಾರಂ ಪಂಡ್ ಕೃಷಿ ಹೊಂಡ, ಇವತ್ತು ಕೃಷಿ ಹೊಂಡಗಳಿಂದ ತುಂಬ ಜನ ಮಲ್ಟಿಪರ್ಪಸ್ ಬೆನಿಫಿಟ್ ಮಾಡ್ಕೊತಾರೆ. ಬೇಸಿಗೆಯಲ್ಲಿ ಒಂದು ಆಯಿಲ್ ಮೋಟರ್ ಇಟ್ಟರೆ ಸ್ವಲ್ಪ ಕೃಷಿಗೆ ನೀರನ್ನು ವಹಿಸ್ಕೊಬೋದು, ಮಳೆಗಾಲದಲ್ಲಿ 4-5 ತಿಂಗಳು ನೀರು ನಿಂತವಾಗ ಮೀನು ಸಾಕ್ಬೋದು. ಈ ಥರ ಬೇರೆ ಬೇರೆ ಉಪಯೋಗಗಳು ಸಹ ಮಾಡ್ಕೊಳ್ತಾ ಹೋಗ್ಬೋದು.
ಒಟ್ಟಾರೆಯಾಗಿ ಏನು ಹೇಳಬಹುದು ಅಂದರೆ, ಮಳೆ ನೀರು ಕೊಯ್ಲು ಮಾಡೋದ್ರಿಂದ ನಮಗೆ ಲಾಭ ಮತ್ತು ಲಾಭ ಮಾತ್ರ ಇರುವಂಥದ್ದು. ಮೊದಲಿಗೆ ಒಂದಷ್ಟು ಹಣವನ್ನು ನಾವು ಹೂಡಬೇಕಾಗಿ ಬರುತ್ತೆ, ಅದಕ್ಕಾಗಿ ಹಿಂದೆ ಮುಂದೆ ನೋಡಬೇಕಾಗಿಲ್ಲ, ಯಾಕೆ ಅಂದರೆ ಅದರ ಲಾಭ ಅನ್ನುವಂಥದ್ದು ವರ್ಷಗಳ ಕಳೆದರೂ ಕೂಡ ನಮಗೆ ಸಿಗ್ತಾನೆ ಇರುತ್ತೆ. ಮತ್ತೆ ಮಳೆ ಬರದೇ ಇದ್ದ ಕಾಲಕ್ಕೇನೆ ಮಳೆ ನೀರು ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತಾಗುವಂಥದ್ದು. ಆದ್ದರಿಂದ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಮಳೆ ನೀರನ್ನು ಸಂಗ್ರಹ ಮಾಡಿದರೆ ನಮ್ಮ ಭವಿಷ್ಯಕ್ಕೆ ಬಹಳ ಒಳ್ಳೆಯದು.
ಒಳ್ಳೆಯದು ಒಳ್ಳೆಯದು. ಆ್ಯಕ್ಚುಲಿ ನಮ್ಮ ಈ ಒಂದು ಸರಣಿ ಕಾರ್ಯಕ್ರಮದಲ್ಲಿ ತುಂಬ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಹೊಸ ಜನರು ಮಾಡ್ತಕ್ಕಂಥವ್ರು ಮತ್ತು ಹಿಂದೆ ಮಾಡಿರ್ತಕ್ಕಂಥವ್ರು ಮಳೆ ಕೊಯ್ಲು ಮಾಡ್ಕೊಂಡಂಥವ್ರು ತುಂಬ ಖುಷಿ ಪಡ್ತಾ ಇದ್ದಾರೆ. ಆಕಾಶವಾಣಿಯಿಂದ ಮೂಡಿಬರ್ತಕ್ಕಂಥ ಮಾಯದಂಥ ಮಳೆ ಕಾರ್ಯಕ್ರಮ ಅಂತೂ ತುಂಬ ಪಾಪ್ಯುಲರ್ ಆಗಿದೆ. ಅರಸೀಕೆರೆ ಅಂತ ಅದು ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಊರು. ಆ ಗ್ರಾಮದವರು ಗ್ರಾಮಸ್ಥರ ಯುವಕರ ಒಂದು ಸಂಘದಿಂದ ನನ್ನನ್ನು ಕರೆಸಿದರು, ಸರ್ ನಮ್ಮ ಊರಲ್ಲೂ ಸಹ ನಾವೆಲ್ಲ ಮಳೆ ಕೊಯ್ಲು ಮಾಡಬೇಕಂತಿದ್ದೀವಿ, ನಮಗೆ ಗೈಡ್ ಮಾಡಿ. ಯಾಕೆಂದರೆ ಅವ್ರಿಗೆ ಇನ್ನು ಮಳೆ ನೀರು ಕುಡಿಯೋದ್ರ ಬಗ್ಗೆ ಮನವರಿಕೆ ಆಗಿಲ್ಲ. ಅಲ್ಲಿ ನಾನು ಮಳೆ ನೀರು ಕುಡಿ ಬಂದರೆ ಇನ್ನೂ ಸ್ವಲ್ಪ ಭಯಭೀತರಾಗಿದ್ದಾರೆ. ಅವ್ರಿಗೆಲ್ಲ ಉತ್ಸಾಹ ಇದೆ, ನೀರಿನ ತೊಟ್ಟಿ ಕಟ್ಟಲಿಕ್ಕೆ ಎಷ್ಟು ಖರ್ಚು ಅಂತೇಳಿ ನನ್ನನ್ನು ವಾಲಂಟ್ರಿ ನಿನ್ನೆ ಕರೆಸಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಕೇಳಿದರು. ಒಂದು ತುಂಬ ಉಪಯೋಗ ಆಗುತ್ತೆ ಅನ್ನೋ ಒಂದು ಮಾತಸಲ ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮ ತುಂಬ ಒಂಥರ ಪಾಠ ಮಾಡ್ದಂಗೆ ಆಗಿದೆ, ದಿವಸ ಒಂದೊಂದು ಲೆಸನ್ ಥರ ತುಂಬ ಉಪಯೋಗ ಆಗಿದೆ. ಇದನ್ನು ಕೇಳ್ಕೊಂಡವರು ಮಾಹಿತಿ ಇರತಕ್ಕಂಥವ್ರು ಬೇರೆಯವ್ರಿಗೂ ಕೂಡ ಹಂಚ್ತಕ್ಕಂಥ ಕೆಲಸ ಕೂಡ ಆಗಬೇಕಾಗಿದೆ.
ತುಂಬ ಸಂತೋಷ ರೆಡ್ಡಿಯವರೇ, ನಮ್ಮ ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯ ಉದ್ದಕ್ಕೂ ಕೂಡ ನೀವು ನಮ್ಮ ಜೊತೆಯಲ್ಲಿದ್ದೀರಿ. ಸಾಕಷ್ಟು ಬಾರಿ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆಯಲ್ಲಿ ಕೂಡ ಬಂದು ತುಂಬ ಮಾಹಿತಿಯನ್ನು ಒದಗಿಸಿ ಕೊಟ್ಟಿದ್ದೀರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
ನಮಸ್ಕಾರ ಸರ್.
ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯಲ್ಲಿ ಇದುವರೆಗೆ ಹಿರಿಯೂರು ತಾಲೂಕಿನ ಜಡೆ